ಈ ವಿವಾಹದ ಕಥೆ ಕೂಡ ಅತ್ಯಂತ ರೋಚಕವಾದ ಕಥೆ. ಮದುವೆ ಮಾಡಿ ಕೊಟ್ಟುಬಿಟ್ಟು ರಾಜ ವಾಪಸ್ ಹೊರಟು ಬಿಟ್ಟನಂತೆ. ಹೊರಟು ತನ್ನ ಪಟ್ಟಣವನ್ನು ಸೇರ್ತಾನೆ. ಬರ್ಹಿಷ್ಮತಿ ಅಂತ ಅದಕ್ಕೆ ಹೆಸರು. ಅಲ್ಲಿ ಒಂದು ಮನ್ವಂತರ ಪೂರ್ತಿ ರಾಜ್ಯವನ್ನಾಡುತ್ತಾನೆ. ಅನಂತರ ಆತ ದೊಡ್ಡ ತಪಸ್ಸನ್ನು ಮಾಡಿ ಸದ್ಗತಿಗೆ ಹೋಗ್ತಾನೆ. ಆ ತಪಸ್ಸಿನ ವಿವರಗಳನ್ನ ಅಷ್ಟಮಸ್ಕಂಧದ ಮೊದಲ ಅಧ್ಯಾಯದಲ್ಲಿ ಹೇಳುತ್ತಾರೆ, ಅಲ್ಲಿ ನೋಡಬಹುದು. ಈ ಕಡೆಗೆ ಕರ್ದಮ ಪ್ರಜಾಪತಿಗಳು ಮದುವೆ ಮಾಡಿಕೊಂಡ ಮೇಲೆ ಸಂಸಾರ ಮಾಡಲಿಲ್ಲ, ಮತ್ತೆ ತಪಸ್ ಶುರು ಮಾಡಿದ್ರಂತೆ. ಮುಂದಕ್ಕೆ ತಪಸ್ ಮುಂದುವರಿಸಿಬಿಡ್ತಾರೆ. ಎಷ್ಟೋ ದಿವಸವಾಗುತ್ತೆ. ಅವಳು ನೋಡಿದ್ರೆ ರಾಜಕುಮಾರಿ, ತ್ರಿಲೋಕ ಸುಂದರಿಯರ ಸಾರಿ ಸೇರ್ತಕ್ಕಂಥವಳು. ಗಂಡ ನೋಡಿದ್ರೆ ಹೀಗಿದ್ದಾನೆ, ತಪಸ್ ಮುಂದುವರಿಸಿಬಿಡ್ತಾನೆ. ಅದು ಸ್ವಲ್ಪನೂ ಬೇಸರ ಇಲ್ಲಂತೆ. ಸತ್ಯದ ಸೇವೆ ಮಾಡ್ತಾನೆ ಇರ್ತಾನೆ, ಮಾಡ್ತಾನೆ ಇರ್ತಾಳೆ. ಹೇಗಾಯ್ತು ಅವಳು ಬದುಕಿ ಹೇಗಾಯ್ತು ಕೊನೆಗೆ? ಅಷ್ಟು ವಯಸ್ಸಿನೊಳಗೆ ಅವಳು ಸಂಸಾರದಲ್ಲಿ ಸಂಸಾರ ಸಾಗಿಸಲಿಕ್ಕೆ ಆಗಲಿಲ್ಲ, ಸೇವೆ ಮಾಡ್ತಾನೆ ಇದ್ದ. ಕೊನೆಗೆ ಒಂದು ದಿವಸ ಕಣ್ಣು ತೆಗೆದ್ರು, ಪಾಪ ಕಣ್ಣು ತೆಗೆದು ನೋಡ್ತಾರೆ, ಅವಳು ಮೊದಲೇ ವಯಸ್ಸು ಆಗಿದೆ. ವ್ರತ ಕರೆಸಿ ತಾಂಗಿ ಅಂತ ಕರೀತಾರೆ. ವ್ರತ ಉಪವಾಸಗಳು ಸೇವೆಗಳಿಂದ ಇಷ್ಟು ಬಡಕಲಾಗಿ ಬಿಟ್ಟಿದ್ದ. ಅವರು ನೋಡಿ ಅವರಿಗೆ ಕರುಣೆ ಬಂತಂತೆ. ದೇವಹೂತಿ, ರಾಜಕುಮಾರಿಯಾದ ನೀನು ನನ್ನ ತಪಸ್ವಿಯ ಜೊತೆಗೆ ಎಷ್ಟು ಸಹಕರಿಸಿ ಜೀವನ ಮಾಡ್ತಾ ಇದ್ದಿ, ನಾನು ತುಂಬಾ ಖುಷಿಯಾಗಿದೆ. ಏನ್ ಬರಬೇಕು ಕೇಳ್ಕೊ ಅಂತ ಹೇಳ್ತಾ. ಏನ್ ಬರಬೇಕು ಕೇಳ್ಕೊ? ಆ ಕೇಳ್ತಾಳೆ, ಸ್ವಾಮಿ ನಿಮ್ಮಂಥ ಭಗವದ್ಭಕ್ತರು ಯಜಮಾನರಾಗಿರದೆ ನನ್ನ ಜನ್ಮ ಜನ್ಮಗಳ ಪುಣ್ಯ, ನನಗದು ಭಾರಿ ಹೆಮ್ಮೆ ಪಡ್ತೇನೆ. ನಿಮಗೆ ತಪ್ಪಲ್ಲ ಅಂತ ಅನ್ಸೋದಾದ್ರೆ ನಾನು ಸಂತತಿಯನ್ನು ಪಡ್ಲಿಕ್ಕೆ ಇಷ್ಟಪಡ್ತೇನೆ, ಅನುಗ್ರಹ ಮಾಡಬೇಕು ಅಂತ ಕೇಳ್ತಾಳೆ. ಅವಳು ಆಗಲಿ ಅಂತ ಹೇಳಿದ್ರಂತವ್ರು, ತಕ್ಷಣ ಆಗಲಿ ಅಂತ ಹೇಳಿಬಿಟ್ಟು ಯೋಚನೆ ಮಾಡಬೇಡ, ಆಗಲಿ ಅಂತ ಹೇಳಿ ಹೊರಟೇ ಬಿಡ್ತಾರೆ. ಇಲ್ಲಿ ಗಮನಿಸಬೇಕು ನಾವು, ದಿತಿದೇವಿ ಕಶ್ಯಪರ ಮೇಲೆ ಬಿದ್ದು ನನ್ನ ಗರ್ಭಧಾನ ಮಾಡಿ ಅಂತ ಕೇಳ್ತಾಳೆ. ಹಠಮಾರಿಯಾಗಿ ಮಾಡ್ತಾಳೆ ಈಕೆ. ನಿಮಗೆ ತಪ್ಪಲ್ಲ ಅಂತ ಅನಿಸೋದಾದ್ರೆ ಅನುಗ್ರಹ ಮಾಡಿ ಅಂತ ಕೇಳ್ತಾಳೆ. ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ಆಕೆದು ತಾಮಸ ಮಾರ್ಗ, ಈಕೆದು ಸಾತ್ವಿಕ ಮಾರ್ಗ. ತಾಮಸ ಮಾರ್ಗದಲ್ಲಿ ವಿವಾಹವಾಗಿ ಗರ್ಭಧಾನ ಪಡ್ಕೊಂಡಿದ್ದಕ್ಕೆ ಆಕೆಗೆ ಹಿರಣ್ಯಕಷ್ಟು ಹಿರಣ್ಯಾಕ್ಷರ ಮಕ್ಕಳಾಗಿ ಬರ್ತಾರೆ. ಈಕೆ ಈ ರೀತಿ ಕೇಳಿದ್ದಕ್ಕೆ ಕಪಿತನಾಮಕ ಭಗವಂತ ಅವತಾರ ಮಾಡಿ ಬರ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ ಗೀತೆಯೊಳಗೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿಹಿ ಎಂದು. ಸತ್ಕಾರ್ಯಗಳಿಗೆ ದುಷ್ಟಫಲ ಇಲ್ಲ, ಅಸತ್ಕಾರ್ಯಗಳಿಗೆ ಸತ್ಫಲ ಇಲ್ಲ. ಇದು ಶಾಶ್ವತವಾದ ಸಿದ್ಧಾಂತವಾದ್ದರಿಂದ ನಾವು ಗುರಿ ಎಷ್ಟು ಮುಖ್ಯ ಇರಬೇಕು, ಮೀನ್ಸು ಅಷ್ಟೇ ಮುಖ್ಯ ಇರಬೇಕು ಅಂತ ಹೇಳ್ತಾರೆ. ಎಂಡ್ ಎಷ್ಟು ದೊಡ್ಡದಾಗಿರಬೇಕು, ಮೀನ್ಸ್ ಹಾಗೆ ಇರಬೇಕು. ಬೈ ಹುಕ್ಕಾರ್ ಕುಕ್ ಕೆಲಸ ಮಾಡೋದು ಸರಿಯಲ್ಲ. ಇವತ್ತು ಪದ್ಧತಿ ಬೈ ಹುಕ್ಕಾರ್ ಕುಕ್ ಅಂತ ಹೇಳ್ತಾರಲ್ಲ, ಅದು ಸರಿಯಲ್ಲ. ನಿಜವಾಗ್ಲೂ ಸಾತ್ವಿಕ ಮಾರ್ಗದಲ್ಲೇ ಹೋಗಬೇಕು. ಈಗ ಹಾಕಿ ಕೇಳಿದ್ದಕ್ಕೆ ಫಲ ಆಗಲಿ ಅಂತ ಹೇಳ್ತಾರೆ. ಆಮೇಲೆ ನೋಡ್ತಾರೆ, ದೇವೂತಿ ನೋಡ್ತಾಳೆ, ಆಶ್ಚರ್ಯ. ಚಿನ್ನದ ಮನೆ ಹೇಳತ್ತೊಂದು, ಚಿನ್ನದ ಮನೆ. ಇವತ್ತು ಬರೀ ನಮ್ಮ ಗುಡಿಸರು ಹೇಳಬೇಕಾದ್ರೆ ತಿಂಗಳಗಟ್ಟಲೆ ಬೇಕು. ನೋಡ್ ನೋಡ್ತಲಕ್ಕೆ ಚಿನ್ನದ ಮನೆ ಬಂತ. ಪಕ್ಕದಲ್ಲಿ ಮನೆಗಳ ಸಾಲಗಳು, ಆಶ್ಚರ್ಯ ಪಡ್ತಾಳೆ. ಏನಿದು ನೋಡ್ತಲೇ ಒಂದು ವಿಮಾನ ಬಂತಂತ, ಆ ಕ್ಷಣದಲ್ಲಿ ವಿಮಾನ ಬಂತಂತ. ಇವತ್ತು ದುಡ್ಡು ಕೊಟ್ಟಕ್ಕಾದ್ರೂ ವಿಮಾನ ತಕ್ಕ ಬರೋ ಗ್ಯಾರಂಟಿ ಇರೋದಿಲ್ಲ. ನೋಡ್ ನೋಡ್ತಲಕ್ಕೆ ವಿಮಾನ ಬಂದೆ ಅಂತಕೊಂಡು ಆಶ್ಚರ್ಯ ಪಡ್ತಾಳೆ ಇದ್ದಾಳೆ. ಕಷ್ಟ ಹೇಳ್ತಾರೆ ದೇವಹೂತಿ, ಈ ಬಿಂದು ಸರೋವರದಲ್ಲಿ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ತಕ್ಷಣ ಸ್ನಾನಕ್ಕೆ ಅಂತ ಹೋಗ್ತಾಳೆ. ಒಂದು ಕ್ಷಣ ಸಂಕೋಚ ಆಯ್ತಂತ, ಎಷ್ಟು ದಿವಸ ಆಗಿತ್ತು ಅಭ್ಯಂಜನಾದಿಗಳಾಗಿರಲಿಲ್ಲ, ಕಾರಣ ಸೇವೆ ಮಾಡ್ತಾನೆ ಇದ್ದಾಳಲ್ಲ. ಅಭ್ಯಂಜನ ಸ್ನಾನ ಮಾಡಲಿಕ್ಕೆ ತಯಾರಾದರೆ ಸೇವಕರೇ ಯಾರೂ ಇಲ್ಲ ಅಂತ ಯೋಚನೆ ಮಾಡಿದ ತಕ್ಷಣ ಸಾವಿರ ಜನ ವಿದ್ಯಾಧರ ಸ್ತ್ರೀರಲ್ಲಿಗೆ ಬಂದರು. ಸಾವಿರ ಜನ ಬಂದಾಕೆ ಅಭ್ಯಂಜನ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಮುಳುಗಿ ಸ್ನಾನವನ್ನು ಮಾಡಿಲ್ಲಂತ, ಅವಗಾಹನ ಸ್ನಾನವನ್ನು ಮಾಡ್ತಾರೆ. ಅವರೆಲ್ಲ ಸೇವೆಯನ್ನು ಮಾಡ್ತಾರೆ. ಮುಂದೆ ಕನ್ನಡಿ ಮುಂದೆ ಕೂಡಿಸ್ತಾರೆ. ಆಪಾದ ಮೌಲಿ ಪರ್ಯಂತ ಚಿತ್ರ ವಿಚಿತ್ರ ಆಭರಣಗಳನ್ನು ಹಾಕ್ತಾರೆ. ಭಾಗವತ ಪುರಾಣದಲ್ಲಿ ಆಭರಣಗಳು ಏನೇನು ಹಾಕಿದ್ರು ವರ್ಣನೆ ಮಾಡ್ತಾರೆ. ಅಷ್ಟು ಆಭರಣ ಇವತ್ತು ಸಿಗೋದೇ ಇಲ್ಲ, ಅಷ್ಟು ವೆರೈಟಿ ಆಭರಣಗಳು. ಎಷ್ಟು ಭಾಗ್ಯ ಹಾಕಿದ್ರು ನೋಡೋದಕ್ಕೆ. ಉಳಿದವರಾರು ಏನೇ ಒಳ್ಳೆ ವೈದಿಕ ಗಂಡ ಗಂದು ಬಿಟ್ಟು ಅಂತ ಕಾಣಿಸ್ತಾ ಇತ್ತು. ಒಳ್ಳೇನೆ ವೈದಿಕ ಗಂಡನ ಅಂತ ಆಡಬೇಕಾಗಿತ್ತ. ಇವತ್ತು ನೋಡಿದರೆ ಏನು ಆಶ್ಚರ್ಯ ಅಂದ್ರೆ, ಅಂಥ ಒಂದು ಬದಲೇ ಅಂತ ವ್ಯಕ್ತಿ ನಮಗನ್ಸುತ್ತೆ. ಅಲ್ಲ ಮೊದಲು ವಯಸ್ಸು ತುಂಬಾ ಆಗಿತ್ತಲ್ಲ ಅಂತ ಕೇಳಿದ್ರೆ, ನೋಡಿ ಗಂಡನಲ್ಲಿ ಕೂತಾಳೆ ಸ್ನಾನ ಬಂದು ಕೂತಿದ್ರೆ 16 ವರ್ಷದ ಹುಡುಗಿ ಆಕೆ, ಆಯ ಬೀಜ ಚೇಂಜ್ ಆಗಿಬಿಟ್ಟಿದೆ ಅಂತ ತಾರುಣ್ಯವನ್ನು ಕೊಟ್ಟಿರುತ್ತೆ ಗಂಡ. ಆ ಕ್ಷಣಕ್ಕೆ ಬಹಳ ಸಂಭ್ರಮ ಪಟ್ಟು, ಎಷ್ಟು ತಮ್ಮ ಯಜಮಾನರು ಭಾರಿ ದೊಡ್ಡವರು ಅನ್ಕೊಂಡು ಒಂದು ಕ್ಷಣ ಅನ್ಕೊಂಡ್ಲಂತೆ. ಅವರು ನನ್ನಂತೆಯೇ ಚಿಕ್ಕ ರೂಪ ತಗೊಳ್ಬಾರದೇ ಅನ್ಕೊಂಡ್ಲಂತೆ. ಅನ್ಕೋತಲಕ್ಕೆ ಪಕ್ಕದಲ್ಲಿ ಕೂತಿದ್ದಾರೆ. ಸದಾ ಅವಿಚ್ಛ ವಯೋಂಗ ಲಕ್ಷ್ಮಿ ಅಂತ ಹೇಳ್ತಾರಲ್ಲ, 16 ವರ್ಷದ ಹುಡುಗ ಆ ರೂಪದಲ್ಲಿ ಅವರು ಕೂತರಂತೆ. ಬಂದು ಎಂಥ ಯೋಗಿಗಳು ಕರ್ದಮ ಪ್ರಜಾಪತಿಗಳು. ಅದನ್ನು ಕಂಡು ಅದ್ಭುತವಾದ ಆಶ್ಚರ್ಯಕ್ಕೆ ಒಳಗಾಗ್ತಾನೆ ಇದ್ದಾಳೆ ಆಕೆ. ಅದಕ್ಕೆ ಶಾಸ್ತ್ರ ಹೇಳಿ ಕರ್ದಮ ಸೃಷ್ಟಿ ಅಂತ ಇದಕ್ಕೆ ಹೇಳಿದ್ರು. ಕರ್ದಮ ಸೃಷ್ಟಿ, ಕರ್ದಮ ಪ್ರಜಾಪತಿಗಳ ಸೃಷ್ಟಿನೇ ಹೀಗಿದ್ರೆ ಅವರ ಅಪ್ಪ ಬ್ರಹ್ಮದೇವರ ಸೃಷ್ಟಿ ಆಗಿರ್ಬೇಕು ಲೆಕ್ಕ ಹಾಕಿ ಅಂತ ಹೇಳಿದ್ದಾರೆ. ಕರ್ದಮ ಪ್ರಜಾಪತಿಗಳ ಸೃಷ್ಟಿ ಈ ಮಟ್ಟದ್ದಾದ್ರೆ ಅಂತ ಅವರಪ್ಪ ಬ್ರಹ್ಮದೇವರ ಸೃಷ್ಟಿ ಆಗಿರಬೇಕು. ಅವರಪ್ಪ ನಾರಾಯಣ ಸೃಷ್ಟಿ ಹೇಗಿರಬೇಕು? ಆಗ ನಮಗೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ ಎನ್ನುವ ಮಾತು ತಿಳಿಯುತ್ತೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ ಪರಮಾತ್ಮ ಅನ್ನುವ ಮಾತು ತಿಳಿಯುತ್ತೆ. ಕರ್ದಮರು ಋಷಿಗಳಾಗಿ ಸಾಧನೆ ಮಾಡಿದ್ದಾರಲ್ಲ, ಇವತ್ತು ಋಷಿ ಪಂಚಮಿಯ ದಿವಸ ಇದೆ. ಋಷಿಗಳ ಶಕ್ತಿ ಎಷ್ಟು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಬೇಕಿದೆಯಲ್ಲ. ಹೇಳ್ತಾರೆ ಆಚಾರ್ಯ, ವರ್ಣನೆ ಮಾಡ್ತಾರೆ ದ್ವಾದಶೋತ್ತರ ಋಷಿಗಳ ಬಗ್ಗೆ ಆಚಾರ್ಯ ಹೇಳ್ತಾರೆ. ಎಲ್ಲಿ ಅಂತ ಹುಡುಕ್ತಾ ಕೊಡ್ಬೇಕು, ಎಷ್ಟು ಸುಂದರ ಹೇಳ್ತಾರೆ ಆಚಾರ್ಯರು ಅಂದ್ರೆ, ಋಷಿ ಪರಂಪರೆಗೆ ಆಚಾರ್ಯರು ಕೊಟ್ಟಂತಹ ಒಂದು ವಿಚಿತ್ರವಾದಂತಹ ಸ್ಥಾನ ಅದು. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ದ್ವಾದಶೋತ್ತರದ ಶ್ಲೋಕ ಎಷ್ಟು ಅದ್ಭುತವಾದ ಶ್ಲೋಕ ಅಂದ್ರೆ, ಋಷಿಗಳ ವಿಮೆಯನ್ನೆಲ್ಲ ಸಾರ ಸಂಗ್ರಹ ಮಾಡಿಬಿಟ್ಟಿದ್ದಾರೆ ಆಚಾರ್ಯ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ, ಕಾಮಕ್ರೋಧಾದಿಗಳನ್ನ ಗೆದ್ದು ಎಲ್ಲ ಮನೋದೋಷ ಗೆದ್ದ ಮಹಾನುಭಾವನು. ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶಂ, ಸದಾ ಕಾಲ ಹರಿರೇವ ಪರ ಅಂತ ಧ್ಯಾನ ಮಾಡ್ತಾನೆ ಇರ್ತಾರೆ. ಇದು ಎಲ್ಲಿಂದ ಸಾಧ್ಯವಾಯಿತು ಅಂದ್ರೆ, ಮಹಾಲಕ್ಷ್ಮಿಯ ಕಡೆಗಣ್ಣ ಕುಡಿನೋಟದ ಅನುಗ್ರಹದ ಫಲ ಅಂತ ಹೇಳಿದ್ದಾರೆ. ಸರಿ, ಅವರಿಂದ ನಮಗೇನು ಪ್ರಯೋಜನ ಅಂದ್ರೆ, ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ, ಅಂತ ಋಷಿಗಳು ಸಿಕ್ಕರು ಅಂತ ನಾವು ಬದುಕಿದ್ವಿ ಅಂತ ಅರ್ಥ ಅಂತ ಹೇಳ್ತಾರೆ. ಅಂತ ಋಷಿಗಳು ಸಿಕ್ಕರ ಬದುಕಿದ್ವಿ ಅಂತ ಅರ್ಥ, ಉತ್ತಾರ ಮಾಡೇ ಬಿಡ್ತಾರೆ ನಮ್ಮನ್ನ. ಋಷಿಗಳು ಮುನಿಗಳು ಸಿಗೋದು ಅಂದ್ರೆ ಜನ್ಮ ಜನ್ಮಗಳ ಪುಣ್ಯ, ನಮಗಂತೂ ಎಷ್ಟು ಜನ್ಮ ಪುಣ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಿಂಥ ಋಷಿಗಳಲ್ಲ, ಶ್ರೀಮದ್ ಆನಂದ ತೀರ್ಥರು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ದೇತೀರ್ಥರಂಥ ಟೀಕಾಕಾರರು, ವ್ಯಾಸರಾಜರಂಥ ವ್ಯಾಸತ್ರಯಕಾರರು, ವಾದಿರಾಜರಂಥ ಯುಕ್ತಿಮಲ್ಲಿಕಾಕಾರರು, ರಘುತ್ತವರಂಥ ಭಾವಬೋಧಕಾರರು, ರಾಘವೇಂದ್ರ ಸ್ವಾಮಿಗಳಂಥ ಭಾವದೀಪಕಾರರು, ಪರಿಮಳಾಚಾರ್ಯರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರಂತಹ ಹರಿದಾಸ ಶಿರೋಮಣಿಗಳು, ಇಷ್ಟು ಜನಗಳಿದ್ದಾಗ ಮನುಷ್ಯ ಹೇಗಿರಬೇಕು ಅಂದ್ರೆ ಅಷ್ಟೆಮ್ಮೆ ಪಡಬೇಕು. ಮನೆಯಲ್ಲಿ ಒಳ್ಳೆ ತಂದೆ ತಾಯಿ ಇದ್ರೆ ಎಷ್ಟು ಹೆಮ್ಮೆಯಿಂದ ಶ್ರೀಮಂತನಾಗಿ ಮೆರಿಬೇಕು. ಇಂಥ ಒಂದು ಸಂಪದ್ಭರಿತವಾದಂತಹ ಮತ ಶ್ರೀಮದ್ ಆಚಾರ್ಯರ ಮತ. ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತ ಪಾನ. ಇವತ್ತು ಋಷಿಗಳ ಹಿರಿಮೆಯನ್ನೇ ಅಂತ ಮಾಡ್ಕೊಳ್ತಕ್ಕಂಥ ಮಾತಿ. ಇವತ್ತು ಯಾರೋ ನಿನ್ನ ತುಂಬಾ ಜನ ಫೋನ್ ಮಾಡಿದ್ರು, ಋಷಿ ಪಂಚಮಿ ಇವತ್ತಿನ ದಿವಸ ತೀರ್ಥ ಸ್ನಾನ ನದಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ನದಿ ಎಲ್ಲಿದೆ ಸ್ನಾನ ಮಾಡೋದಕ್ಕೆ? ನದಿ ಸ್ನಾನ ಎಲ್ಲಿ ಮಾಡಬೇಕು? ಋಷಿ ಪಂಚಮಿ ಬಿಟ್ಬಿಡೋದು ಆಗಿದ್ರೆ ನದಿ ಸ್ನಾನ ಇಲ್ಲ, ಋಷಿ ಪಂಚಮಿ ಇಲ್ಲ,
ಅದು ಋಷಿ ಪಂಚಮಿ ಮಾಡಿದ್ರೆ ನದಿ ಸ್ನಾನ ಇಲ್ಲ, ಏನ್ ಮಾಡ್ಬೇಕು ಇದಕ್ಕೆ ಅಂತ ಯೋಚನೆ ಮಾಡಿ ಕೇಳಿದ್ರೆ ಹೇಳ್ತಾರೆ, ಈ ನದಿ ಸ್ನಾನ ಮಾಡಬಹುದು ಬಿಡಬಹುದು ಇದ್ರೆ ಅನುಕೂಲ ಇದ್ರೆ, ಆದ್ರೆ ಭಾಗವತ ಗಂಗಾ ಸ್ನಾನ ಇದೆಯಲ್ಲ ಅದನ್ನು ಮಾಡೋದಕ್ಕಿಂತ ಇನ್ಯಾವ ತೀರ್ಥ ಸ್ನಾನ ಬೇಕಾಗಿದೆ? ಇವತ್ತು ತುಂಬಾ ದಿನ ತಪ್ಪು ಮಾಡಿದ್ರೆ, ಋಷಿ ಪಂಚಮಿ ಅಂದ್ರೆ ಉಪನ್ಯಾಸ ಕ್ಯಾನ್ಸಲ್, ಗಣೇಶ ಚತುರ್ಥಿ ಉಪನ್ಯಾಸ ಕ್ಯಾನ್ಸಲ್, ಏಕಾಚಿ ಕೈಲಾಗದಲ್ಲಿ ಅವತ್ ಕ್ಯಾನ್ಸಲ್, ಮತ್ತೆ ಬರೋದೆಂದ ಈ ಮಧ್ಯೆ ಮಕ್ಕಳು ಅವ್ರು ಸತ್ತ ಕೇಳಿಸ್ಬೇಕೆ ಹೊರತು ಅವರತ್ತು ಕೇಳೋದಿಲ್ಲ, ಆ ಮಕ್ಕಳು ಇವರಿಗಿಂತ ಅಪ್ಪ ಅವರೆಂದು ಕೇಳೋದೇ ಇಲ್ಲ. ಶಾಸ್ತ್ರ ಶ್ರವಣಕ್ಕಿಂತ ದೊಡ್ಡ ಸಾಧನೆಯೇ ಇಲ್ಲ. ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ಹರಿಕಥಾ ಶ್ರವಣ ಮಾಡಿದಾಗ 108 ನದಿ ಸ್ನಾನ ಅಲ್ಲ. ಮೊನ್ನೆ ಹೇಳಿದ್ದೇನೆ, ತತ್ರೈವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾರಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಇವತ್ತು ಪುರೋಹಿತರುಗಳು ಅಭ್ಯಾಸ ಮಾಡಿಸ್ಬೇಕು, ಪ್ರತಿಯೊಬ್ಬರು ಅಭ್ಯಾಸ ಮಾಡಿಸ್ಬೇಕು. ಯಾವುದೇ ವ್ರತ ಉಪವಾಸ ಸಾರ್ಥಕ ಆಗಬೇಕು, ಜ್ಞಾನ ಕಾರ್ಯದ ಹೊರತು ಅದಕ್ಕೆ ಸಾರ್ಥಕ್ಯ ಇಲ್ಲ. ಅದರಿಂದಾಗಿನೆ ಶ್ರವಣಾದಿಗಳನ್ನು ಮಾಡಲೇಬೇಕು. ಹರಿಕಥಾ ಶ್ರವಣ ಮಾಡೋ ನಿರಂತರ. ಇವತ್ತು ನಮ್ಮ ಆಚಾರ ಉಳ್ಕೊಂಡಿದೆ, ವಿಚಾರ ಹೋಗ್ಬಿಟ್ಟಿದೆ. ಯಾಕಂದ್ರೆ ವಿಚಾರ ಉಳ್ಕೊಂಡು ಆಚಾರ ಹೋಗ್ಬಿಟ್ಟಿದೆ, ಎರಡರ ದೊಡ್ಡ ದುರಂತ. ಆಚಾರ ಇದ್ದರೆ ವಿಚಾರ ಇಲ್ಲ, ವಿಚಾರ ಇದ್ರೆ ಆಚಾರ ಇಲ್ಲ, ಎರಡೂ ಸೇರದ ಹೊರತು ಶಾಸ್ತ್ರಜ್ಞಾನ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಆಚಾರಹೀನಂ ನಪುನಂತಿ ವೇದಾಹ. ವಿಚಾರ ಇಲ್ಲದ ಹೋದರೆ ಜ್ಞಾನದ ಹೆಸರೇ ಇಲ್ಲ. ಎರಡು ನಮಗೆ ಬೇಕು, ಆದ್ದರಿಂದ ಅವೆರಡು ಸೇರಬೇಕು. ಋಷಿ ಪಂಚಮಿ ಮೊದಲಾದ ದೊಡ್ಡ ದೊಡ್ಡ ದಿವಸಗಳಲ್ಲಿ ಯಾಂತ್ರಿಕವಾಗಿ ಕೆಲಸ ಮಾಡ್ತಾರೆ. ಅವನ್ನು ಬಿಟ್ಟವರು ಬೇಕಾಶ್ ಜನ ಇದ್ದಾರೆ. ಮಾಡೋರು 100 to 90 ಜನ ಬಿಟ್ಟವರು, ಮಾಡೋ 90 ಜನ ಯಾಂತ್ರಿಕವಾಗಿ ಮಾಡೋರು. ವಿಶೇಷ ಭಾಗವತಾದಿಗಳ ಶ್ರವಣವನ್ನ ಮಾಡಿದರೆ ಆಗ ಎಲ್ಲಾ ಸ್ಥಾನದ ಫಲ ಸಿಗುತ್ತೆ. ಕರ್ದಮ ಪ್ರಜಾಪತಿಗಳ ಕಥೆ ಕೇಳಿದವರಿಗೆ ಋಷಿಗಳ ಬಗ್ಗೆ ಎಷ್ಟು ಆಧಾರ ಹುಟ್ಟುತ್ತೆ. ಒಬ್ಬ ಋಷಿಗಳು ಹೇಗಿದ್ರೆ ಋಷಿಗಳ ಸಮುದಾಯ ಹೇಗಿರಬಹುದು ಅನ್ನೆಲ್ಲ ಚಿಂತಿಸಬೇಕು. ಕೊನೆಗೆ ವಿಮಾನ ಬಂತಲ್ಲ, ಅದರಲ್ಲಿ ಕೂತರಂತೆ ದೇವಹೂತಿ ಬಾಂತ. ವಿಮಾನದಲ್ಲಿ ಕೂತು ಹಾರಿದ್ರಂತೆ. ಇವತ್ತು ವಿಮಾನ ಕೂತ್ ಬೇರೆ ದೇಶಕ್ಕೆ ಹಾರಿಬಿಡ್ತಾರೆ, ವಿಮಾನ ಕೂತ್ ಬೇರೆ ಲೋಕಕ್ಕೆ ಹಾರಿದ್ರಂತವ್ರು. ಎಂಥ ಮಹಾನುಭಾವ! ಇಂದ್ರಾದಿ ಲೋಕಗಳಿಗೆ ಹಾರಿಬಿಟ್ರಂತೆ. ನಂದನವನಕ್ಕೆ ಹೋಗ್ತಾರೆ, ಚೈತ್ರರಥವನಕ್ಕೆ ಹೋಗ್ತಾರೆ, ಹೆಂಡತಿಯಿಂದ ವಿಹಾರ ಮಾಡಿದ್ರಂತೆ. ನೋಡೋದಕ್ಕೆ ಯಾರ ಬಡಬ್ರಾಹ್ಮಣ ಇದ್ದಾಗಿದ್ರೆ ಹೇಗಿದ್ದಾರೆ ನೋಡಬೇಕು. ಯಾವ ರಾಜಮಹಾರಾಜರಿಗೆ ಅಂತ ವೈಭವ ಇದೆ. ಬ್ರಾಹ್ಮಣರ ಆಸ್ತಿ ಹೊರಗಿರೋದಿಲ್ಲ ಅಂತ ಹೇಳಿದ್ರೆ, ಬ್ರಾಹ್ಮಣರ ಆಸ್ತಿ ಹೊರಗಿರೋದಿಲ್ಲ, ಅವರ ಒಳಗಿರುತ್ತಂತೆ.
ಅದು ಎಲ್ಲ ತಲೆ ಗೊತ್ತು ಹೊಟ್ಟೆಯೊಳಗಿರೋ ತಲೆ ಪದ್ಧತಿ ಆಗಿದೆ, ಹೊಟ್ಟೆಯೊಳಗಿರಬಾರದು, ತಲೆಯೊಳಗಿರಬೇಕು ಆಸ್ತಿ ಅಂತ ಹೇಳ್ತಾರೆ.
ಅಥಾತೋ ಬ್ರಹ್ಮ ಜಿಜ್ಞಾಸ, ಒಂದು ಮಂತ್ರ ಅಂದ್ರೆ ಸಾಕು, ಮಂತ್ರಕ್ಕೆ ಮಾವಿನಕಾಯಿ ಬಿಡುತ್ತಾ ಅಂತ ಕೇಳ್ತಾರೆ. ಮಾವಿನಕಾಯಿಲ್ಲ ಸುವರ್ಣ ವೃಷ್ಟಿ ಆಗಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ಶ್ರೀ ಸೂಕ್ತ ಹೇಳಿ ಸುವರ್ಣ ವೃಷ್ಟಿ ಆಗಬೇಕು, ಕಂಬಳಿ ಸುತ್ತ ಸುವರ್ಣ ವೃಷ್ಟಿ ಆಗಬೇಕು, ರಾಘವೇಂದ್ರ ಸ್ವಾಮಿ ಗಂಧ ತೆಗೆದ್ರೆ ಅಗ್ನಿ ಸೂಕ್ತ ಹೇಳಿ ಸುಳ್ಳಕ್ಕೆ ಶುರುವಾಯ್ತಂತೆ ಗಂಧ. ಇದು ಬ್ರಾಹ್ಮಣನ ಸಿದ್ಧಿ ಇರಬಹುದು. ಬ್ರಾಹ್ಮಣನ ಯಾವ ಐಶ್ವರ್ಯವೂ ಬಾಹ್ಯವಾದದ್ದಲ್ಲ, ಎಲ್ಲ ಆಂತರಿಕ ಶ್ರೀಮಂತಿಕೆ ಬ್ರಾಹ್ಮಣರು ಪ್ರಸಂಗದಂತ ತೋರಿಸ್ತಾರೆ ಅಷ್ಟೇ. ಆ ತೋರಿಸಿದಾಗ ಆಶ್ಚರ್ಯಪಟ್ಟು ಮುಂದುವರ್ಣನೆ ಮಾಡ್ತಾ ಹೋಗ್ತಾರೆ. ಹೆಂಡತಿ ತೋರಿಸಿದ್ರಂತೆ, ನಾವು ಸೂರ್ಯನ ಚಂದ್ರನನ್ನು ತೋರಿಸ್ತೇವೆ ಅಷ್ಟಾದ್ರೆ ಪುಣ್ಯ. ಅವ್ರ ಹೆಂಡತಿಗೆ ಭೂಗೋಳ ತೋರಿಸಿದ್ರಂತೆ, ಭೂಗೋಳಂ ಮದರ್ಶಯತ್, ನೋಡು ಭೂಮಿ ಹ್ಯಾ ಕಾಣುತ್ತೆ ಅಂತ ತೋರಿಸಿದ್ರೆ. ಎಂಥ ಭೂಗ ಸಗರ್ದಮ ಪ್ರಜಾಪತಿಗಳು. ಭಾಗವತ ಪುರಾಣದ ಮಾತು ಬಹಳ ಮುಖ್ಯ ಇಲ್ಲಿ. ಭೂಗೋಳ ಅಂತ ಪದ ಉಪಯೋಗಿಸಿದ್ದ, ಭೂಗೋಳ ನಮ್ಮ ಜನ ಇಷ್ಟೇ ಸೈನ್ ತಿಳ್ಕೊಂಡಿದ್ರು ಭೂಮಿ ನಮ್ಮ ಪ್ರಕಾರ ಚಪ್ಪಟೆ ಅಂತ ಹೇಳುತ್ತೆ ಶಾಸ್ತ್ರ, ಸೈನ್ಸ್ ಹೀಗಿಡುತ್ತೆ, ಎರಡಕ್ಕೂ ವಿರೋಧ ಏನ್ ತಿಳ್ಕೊಂಡಿರ್ತಾರೆ. ಭಾಗವತದ ವಾಕ್ಯ ಅದು, ಭೂಗೋಳಂ ಅದರ ಶಯತೆ. ವಿಜಯಧ್ವಜ ಸ್ವಾಮಿಗಳ ಪಾಠದ ಎಲ್ಲಾ ಪಾಠದಲ್ಲೂ ಪಾಠ ಇರೋದೇ ಹಾಗೆ, ಭೂಗೋಳವನ್ನು ತೋರಿಸಿದ್ರು ಅಂತ ಹೇಳೋದ್ರಿಂದ ಕಾಣಿಸ್ತಾರೆ. ನಮಗೆ ಭೂಗೋಳ ಹೇಗೆ ಕಾಣಿಸುವುದು ಅನ್ನೋದಕ್ಕೆ ಇವರು ಮೂನಿಗೆಲ್ಲ ಹೋಗ್ತೀವಿ ಅಂತ ಹೋಗಿದ್ರಲ್ಲ, ಅಲ್ಲಿಂದ ಭೂಮಿ ಫೋಟೋ ತೆಗೆದಿದ್ದಾರೆ. ಭೂಮಿ ದುಂಡಾಗಿ ಕಾಣುತ್ತೆ, ಹೊಡಿತ ಭೂಮಿ ಕಾಣೋ ಏನು ತೋರಿಸ್ತಾರೆ. ಇದನ್ನ ಎಂದೋ ತಮ್ಮ ಹೆಂಡತಿ ತೋರಿಸೋರು ಕರ್ತವ್ಯ ಪ್ರಜಾಪತಿಗಳು. ಇವತ್ತು ಫೋಟೋ ನೋಡ್ತೇವೆ ಅಷ್ಟೇ, ಹೆಂಡತಿಗೆ ಡೈರೆಕ್ಟ್ ಆಗಿ ಭೂಮಿನ ತೋರಿಸಿದ್ರಂತೆ. ಭಾರಿ ಆಶ್ಚರ್ಯಪಟ್ಟರಂತೆ. 100 ವರ್ಷಗಳ ಕಾಲ ನಂದನಾದಿ ವರಗಳಲ್ಲಿ ವಿಹಾರವನ್ನು ಮಾಡುತ್ತಾರೆ. ಕೊನೆಗೆ ಅವರು 9 ಮಕ್ಕಳನ್ನು ಪಡೀತಾರೆ, 9 ರೂಪ ಸ್ವೀಕಾರ ಮಾಡಿ 9 ಮಕ್ಕಳನ್ನು ಪಡೆದರೆ. 9 ಹೆಣ್ಮಕ್ಕಳೇನೆ, ಸಾಮಾನ್ಯ ಹೆಣ್ಮಕ್ಕಳಲ್ಲ, ಅನಸೂಯ, ಅರುಂಧತಿ, ಕಲಾ ಇವರೆಲ್ಲ ಸಿದ್ಧಿ ಮೊದಲಾದವರೆಲ್ಲ 9 ಜನ ಹೆಣ್ಮಕ್ಕಳುಗಳು, ವಿಶ್ವವಿಖ್ಯಾತರಾದ ಸ್ತ್ರೀಯರುಗಳು. ಅವರ ತಪಸ್ಸಿನ ಫಲವಾಗಿ ಹುಟ್ಟಿ ಬರ್ತಾ ಇದ್ದಾರೆ. ಅನಸೂಯ ಹೆಸರು ಗೊತ್ತು, ಅರುಂಧತಿ ಹೆಸರು ಗೊತ್ತು, ಇವ್ರ ಮಕ್ಕಳು ಅಂತ ನಮಗೆ ಗೊತ್ತಿರೋದಿಲ್ಲ. ಭಾಗವತ ಕೇಳಿದಾಗ ಅದೆಲ್ಲ ವಿಷಯ ತಿಳಿಯಿತು. 8 ಜನ ಮಕ್ಕಳನ್ನು ಪಡೆದು ತಕ್ಷಣ ಹೇಳ್ತಾರೆ, ನೋಡು ದೇವಹೂತಿ, ನಾನು ಹೇಳಿದ್ದೆ ಮಕ್ಕಳಾದ್ರೆ ಸನ್ಯಾಸಿ ಆಗ್ತೇನೆ ಅಂತ ಹೇಳಿದ್ದೆ, ಇದು ಸನ್ಯಾಸಿ ಆಗ್ತೇನೆ ನಾನು ಅಂದ್ರಂತೆ. ಆ ಹೊತ್ತಿಗೆ ಆಕೆ ಹೇಳ್ತಾಳೆ, ಸ್ವಾಮಿ ಅವಶ್ಯ ಸನ್ಯಾಸಿ ಆಗಬಹುದು, ನನಗೆ 2 ಮಾತನ್ನ ನಡೆಸಿಕೊಂಡು ಸನ್ಯಾಸಿಗಳಾಗಿ ಅಂತ ಹೇಳಿದ್ದಾರೆ. ಮೊದಲ ಮಾತು, 9 ಜನ ಹೆಣ್ಮಕ್ಕಳಿದ್ದಾರೆ, ಅವರಿಗೆ ಮದುವೆ ವ್ಯವಸ್ಥೆಯನ್ನು ಮಾಡಿ ತಾವು ಸನ್ಯಾಸಿಗಳಾಗಬಹುದು. ಮೊದಲನೇದು. 2ನೇದು, ನಾನು ದೊಡ್ಡ ತಪ್ಪು ಮಾಡಿದೆ, ನಿಮ್ಮಂತಹ ಬ್ರಹ್ಮಜ್ಞಾನಿಗಳನ್ನ ಗಂಡನನ್ನಾಗಿ ಪಡೆದು, ನಾನು ಬ್ರಹ್ಮಜ್ಞಾನವನ್ನು ಪಡೆದು ಮೋಕ್ಷದ ಹಾದಿಯನ್ನು ಕಾಣದೇನೆ ಸಾಮಾನ್ಯ ಸ್ತ್ರೀಯರಂತೆ ಮಕ್ಕಳು ಹಾಗೆಲ್ಲ ಹಂಬಲಿಸಿಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡಿ, ನನಗೆ ಮೋಕ್ಷದ ಹಾದಿಯನ್ನು ತೋರಿಸಿ ತತ್ವಜ್ಞಾನವನ್ನು ಹೇಳಿ ಅಂತ ಹೇಳಿದ್ರೆ. ಎಂಥ ಪವಿತ್ರವಾದಂಥ ವ್ಯಕ್ತಿತ್ವ, ದೇವಹೂತಿಯ ವ್ಯಕ್ತಿತ್ವ. ಆಗ ಅವರು ಹೇಳ್ತಾರೆ, ಆಯ್ತು ಯೋಚನೆ ಮಾಡಬೇಡ, 9 ಮಕ್ಕಳು ಮದುವೆ ಆಗಬೇಕು ತಾನೆ ಅಂತ ಬ್ರಹ್ಮದೇವರು ಧ್ಯಾನ ಮಾಡಿದ್ರಂತೆ. ಬ್ರಹ್ಮದೇವರು ಬಂದರಂತೆ, ಮದುವೆ ಆಗಬೇಕ 9 ಮಕ್ಕಳಿಗೆ, ಯಾಕೆ ಯೋಚನೆ ಮಾಡ್ತೀರಿ, ನನ್ನ 9 ಮಕ್ಕಳು ಇದ್ದಾರಲ್ಲ, ಗಂಡು ಮಕ್ಕಳು ಕೊಟ್ಟು ಮದುವೆ ಮಾಡಿ ಅಂತ ಹೇಳಿಬಿಟ್ರು. ಯಾರ್ಯಾರು ವಶಿಷ್ಠರು ಮೊದಲಾದ ಮಹಾನುಭಾವರೆಲ್ಲ ಇವರ ಅಡಿಯಂದರುಗಳು, ಅದು ತಕ್ಷಣ ಮದುವೆ ಆಗೇ ಹೋಗಿಬಿಡ್ತದ ಇಮಿಡಿಯೇಟ್ ಆಗಿ. ಅವ್ರು ಎಂಥ ಬುದ್ಧಿವಂತರು ಅಂದ್ರೆ, ಮದುವೆ ಎಂದರೆ ಬ್ರಹ್ಮಘಟನ ಅಂತ ಕೇಳಿದ್ದೇವೆ, ಬ್ರಹ್ಮದೇವರನ್ನೇ ಕೇಳಿದ್ರೆ ಇನ್ನೇನು ಯೋಚನೆ ಮಾಡಬೇಕಾಗ, ಡೈರೆಕ್ಟ್ ಆ ಮದುವೆ ಆಗೇ ಹೋಗಿಬಿಡ್ತವೆ. ಇದು ಉಳಿದದ್ದೇನೋ, ನಿಮ್ಗೆ ಬ್ರಹ್ಮಜ್ಞಾನ ಬರಬೇಕು ಹೌದಲ್ಲೋ ದೇವಭೂತಿ, ಯೋಚನೆ ಮಾಡಬೇಡ, ಇವತ್ತು ನಮಗೆ ಏನೋ ಅರ್ಥ ಮಾಡ್ಕೋಬೇಕು, ಬ್ರಹ್ಮದೇವರ ಧ್ಯಾನ ಮಾಡಿದ್ದಕ್ಕೆ ಮದುವೆ ಆಗೇ ಹೋಗಿಬಿಡ್ತು. ಇವತ್ತು ನಮಗೆ ಭಾವಿ ಬ್ರಹ್ಮದೇವರು ಮಧ್ವಾಚಾರ್ಯರಿದ್ದಾರಲ್ಲ, ಅವರ ವಾಯುಸ್ತುತಿ ಹೇಳಿದ್ರೆ ಮದುವೆ ಆಗಬೇಕು, ಒಳ್ಳೆ ಮದುವೆ ಆಗಬೇಕು. ಭಾವಿ ಬ್ರಹ್ಮದೇವರು ಅಂದ್ರೆ ಅವರೇ ತಾನೆ, ಅವರ ಗ್ರಂಥ ಓದಿಬಿಟ್ರೆ, ಶಾಸ್ತ್ರ ಓದಿಬಿಟ್ರೆ ಆಗಲೇಬೇಕು ಎಂಬ ನಂಬಿಕೆ ಇಲ್ಲ, ಆದ್ರಿಂದ ಎಲ್ಲೆಲ್ಲೋ ಹೋಗ್ತಾ ಇರ್ತಾನೆ ಮನುಷ್ಯ. ಇವತ್ತು ಆಚಾರ ಶಿಷ್ಯರು ಎಲ್ಲೆಲ್ಲೂ ಕ್ಷೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿ ಗೊಡ್ಡುವ ಚರದಿ, ರಾಜರ ಮಗ ಭಿಕ್ಷೆ ಬೇಡದ ಆಗಬಾರದು. ಮತ್ತು ಮಧ್ವರಾಜರ ಶಿಷ್ಯವರ್ಗ ಎಂದೂ ಕೇಳಾಗಬಾರದು, ಅವರು ಕೊಡಾಗಿರಬೇಕೆ ಹೊರತು ಕೇಳಾಗಬಾರದು ಅಂತ ಹೇಳೋದಕ್ಕೆ ಒಳ್ಳೆಯ ಸನ್ನಿವೇಶ. ಆ ಕ್ಷಣಕ್ಕೆ ನಿನಗೆ ಮೋಕ್ಷದ ಹಾದಿ ಬೇಕಲ್ಲ, ಯೋಚನೆ ಮಾಡಬೇಡ, ಮೋಕ್ಷ ಕೊಡುವ ಭಗವಂತ ನಿನಗೆ 10ನೇ ಮಗುವಾಗಿ ಹುಟ್ಟುತ್ತಾ ಇದ್ದಾನೆ ಅಂತ ಹೇಳಿದ್ರು. 10ನೇ ಗರ್ಭ ಸಾಕ್ಷಾತ್ ಭಗವಂತ, ಕಪಿಲನಾಭಕ ಭಗವಂತ ಗರ್ಭ ಪ್ರವೇಶ ಮಾಡಿದ್ದಾನೆ ಅಂತ ಹೇಳಿದಾಗ ದೇವಹೂತಿಗೆ ಆದ ಆನಂದಕ್ಕೆ ಮಿತಿಯೇ ಇಲ್ಲ. ಬ್ರಹ್ಮಾದಿ ದೇವತೆಗಳು ಬಂದರಂತೆ, ಕೃಷ್ಣ ರೂಪವನ್ನ ಹೇಗೆ ಗರ್ಭಸ್ತುತಿ ಮಾಡಿ ಕೊಂಡಾಡ್ತಾರಲ್ಲ ಹಾಗೆ ಈ ಕಪಿಲನಾಭಕ ಭಗವಂತನನ್ನ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದರ ಅರ್ಥ ಪರಮಾತ್ಮನಿಗೆ ಗರ್ಭವಾಸಾದಿ ದುಃಖಗಳೇ ಇಲ್ಲ, ಆತ್ಮ ಮಾಯೆಯ ಭಗವಂತ ಸ್ವೇಚ್ಛೆಯಿಂದ ಅವತಾರ ಮಾಡ್ತಾನೆ ಹೊರತು ಅವರಿಗೆ ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ತಿ ಸಂಭವ, ಭಗವಂತನಿಗೆ ಪ್ರಾಕೃತ ದೇಹ ಇಲ್ಲ ಅನ್ನೋ ರುಜುವಾತು ಮಾಡ್ತಕ್ಕಂಥ ಜಾಗ ಇದೆ. ಕಪಿಲ ರೂಪ ಋಷಿ ಅಲ್ಲ ಆತ, ಸಾಕ್ಷಾತ್ ಮತ್ಸ್ಯಕೂರ್ಮಾದಿ ರೂಪಗಳಂತೆ ಸಾಕ್ಷಾತ್ ರೂಪ ಅನ್ನೋದನ್ನು ಮರಿಬಾರದು. ವೇದವ್ಯಾಸರ ಹೇಗೆ ಕಪಿಲಾಮಕ ಭಗವಂತ ಹಾಗೆ ಭಗವಂತನ ಆವೇಶ ಇದ್ದ ಋಷಿ ಅಲ್ಲವರು, ಭಗವಂತನೇ ಆದ ಋಷಿಯವರು. ಅವತಾರ ಮಾಡಿದರಂತೆ, ಎಲ್ಲ ಸ್ತೋತ್ರ ಮಾಡ್ತಾರೆ, ಭಗವಂತ ಅವತಾರವನ್ನು ಮಾಡ್ತಾನೆ. ಆಗ ಕರ್ದಮರು ಸ್ತೋತ್ರವನ್ನು ಮಾಡ್ತಾರೆ. ಪರಮಾತ್ಮ ಹೇಳ್ತಾನೆ, ನೀವಿನ್ನ ತಪಸ್ಸಿಗೆ ಹೋಗಬಹುದು, ಸನ್ಯಾಸಿಗಳಾಗಬಹುದು, ಅಮ್ಮನ ಯೋಗಕ್ಷೇಮ ನಾನು ನೋಡ್ಕೋತೇನೆ ಅಂತ ಹೇಳಿದ್ರೆ. ತಕ್ಷಣ ಅವರು ತಪಸ್ಸಿಗೆ ಅಂತ ಸನ್ಯಾಸಿಗಳು ಹೊರಟೋಗ್ಬಿಡ್ತಾರೆ ಆ ಕಡೆಗೆ. ಆಗ ದೇವಹೂತಿ ಮಗನನ್ನ ಮುಂದೆ ಕೂತಿದ್ದಾಳೆ, ಪ್ರಾರ್ಥನೆ ಮಾಡ್ತಾಳೆ, ನಾರಾಯಣ ನೀನು ಸಾಕ್ಷಾತ್ ನಾರಾಯಣ ಅಂತ ನನಗೆ ಗೊತ್ತಾಗಿದೆ, ನನಗೆ ಮೋಕ್ಷದ ಹಾದಿ ಬೇಕು, ನನಗೆ ತಿಳಿಸಿಕೊಡು ಅಂತ ಕೇಳಿದ್ದ. ಎಷ್ಟು ಪುಣ್ಯಾತ್ಮ ಹೃದಯ ಮಗನೇ ಮೋಕ್ಷ ಕೊಡಾಯ ಅಂತ ಕೇಳಬಹುದಾಗಿದೆ. ಮನೆ ಮನೆಯಲ್ಲೇ ಡೈರಿಯಲ್ಲೇ ಮಗ ಎದ್ದುಬಿಟ್ಟು ಹಾಲು ತಗೊಂಬ ಅಂತ ಹೇಳಿಬಿಡ್ತಾರೆ, ಮೊಸರು ತಗೊಂಬ ಅಂತ ಹೇಳಿಬಿಡ್ತಾರೆ, ಬಿದ್ರಲ್ಲಿ ಎದ್ದುಬಿಟ್ಟು ಸೀಮೆಣ್ಣೆ ಹೊತ್ಕೊಂಬ ಅಂತ ಹೇಳ್ತಾರೆ, ಎಲ್ಲಿದ್ರೂ ಅದು ಹೊತ್ಕೊಂಬ ಅಂತ ಹೇಳ್ತಾರೆ. ಮೋಕ್ಷ ಕೊಡ ಮಗ ಇದ್ದಾನೆ ಮನೆಯೊಳಗೆ, ಸ್ವಾತಂತ್ರ್ಯನ ಮೋಕ್ಷ ಕೊಡ ಮಗ ಇದ್ದಾನೆ, ಹಾಗೆ ದುರುಪಯೋಗ ಮಾಡಿಕೊಳ್ಳೋದಿಲ್ಲ, ಮೋಕ್ಷದ ಹಾದಿ ಹೇಳು ಅಂತ ಕೇಳಿದ್ದಾನೆ. ಕಷ್ಟ ಪರಮಾತ್ಮ ಹೇಳ್ತಾರೆ. ಅಲ್ಲಾದ್ರೂ ಪರಮಾತ್ಮ ಏನಂತ ಹೇಳಬೇಕಾಯ್ತು, ನಾನೇ ಮೋಕ್ಷ ಕೊಡೋನು, ಯಾಕೆ ಯೋಚನೆ ಮಾಡ್ತೀವಿ ಬಿಡು, ಯಾಕೆ ಬೇಕಾದ್ರೆ ಮೋಕ್ಷ ಕೊಡ್ತೇನೆ ಅಂತ ಹೇಳ್ಬೋದಾಗಿತ್ತು. ಪರಮಾತ್ಮ ಹೇಳೋದಿಲ್ಲ, ಹೇಳ್ತಾರೆ ಪರಮಾತ್ಮ, ಅಮ್ಮ ಮೋಕ್ಷದ ಹಾದಿ ಅಂದರೆ ಜ್ಞಾನದ ಹೊರತು ಮೋಕ್ಷ ಇಲ್ಲ ಅಂತ ಭಗವಂತ ಹೇಳಿದ್ದ. ಇದೆಲ್ಲರೂ ಗಮನಿಸಬೇಕಾದ ಮಾತು. ತುಂಬಾ ಜನ ನಮಗೆ ವಿನಾಯಿತಿ ನಮಗೆ ವಿನಾಯಿತಿ ತಾವೇ ಎಕ್ಸಾಮಿನೇಷನ್ ಕ್ಲೇಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಮಗೆಲ್ಲ ವಿನಾಯಿತಿ, ದೊಡ್ಡ ದೊಡ್ಡವರಿಗೆ ಮಾತ್ರ ಜ್ಞಾನ, ನಮಗೆಲ್ಲ ಬೇಕಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹೆಂಗಸರಿಗಂತೂ ಜ್ಞಾನ ಬೇಡ ಬೇಡ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಎಷ್ಟೋದ್ರೆ ಋಷಿಪಂಚಕ ಮಾಡ್ತಾರೆ, ಪಾಪ ವಿಷ್ಣು ಪಂಚಕ ಮಾಡ್ತಾರೆ, ವಿಷ್ಣು ಪಂಚಕ ಮಾಡ್ತಾರೆ, ಮಡಿ ಅಂದ್ರೆ ಏನು ಯಾವಾಗಲೂ ಮಡಿಲಿ ಕೊಡೋಷ್ಟು ಮಟ್ಟಿ ಮಡಿ ಮಾಡ್ತಾರೆ. ಪಾಪ ಅವ್ರು ಎಷ್ಟು ವಿಚಿತ್ರ ಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ಹರಿ ಸರ್ವೋತ್ತಮರು ರಾಯರ ಸರ್ವೋತ್ತಮರು ಗೊತ್ತಿರೋದಿಲ್ಲ ಅವ್ರಿ. ಪಾಪ ಕೇಳಿದ್ರೆ ರಾಯರ ಬಗ್ಗೆ ಮಡೆ ಮಾಡ್ತಿರೋ ರಾಯರ ದೊಡ್ಡ, ನಮ್ಗೆ ಅದೆಲ್ಲ ಗೊತ್ತಾಗ ಯಜಮಾನ್ರು ಕೇಳಿ ಅಡಿಗೆ ಮಾಡ್ತೇವೆ ಅಷ್ಟೇ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಜ್ಞಾನ ಇಲ್ಲದೆ ಹೋದ್ರೆ ಮೋಕ್ಷ ಯಾರಿಗೂ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಗಂಡಸರು ಹೆಂಗಸರು ಅಂತಿಲ್ಲ, ಜ್ಞಾನಕ್ಕೆ ಪ್ರತಿಯೊಬ್ಬರು ಕೂಡ ಅರ್ಹರಾಗಿದ್ದಾರೆ. ಮೋಕ್ಷ ಸಂಪಾದನೆ ಮಾಡಬೇಕಾದ್ರೆ ಜ್ಞಾನ ಬೇಕೇ ಬೇಕು. ಇದು ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜ್ಞಾನವಿಲ್ಲದೆ ಯಾವರಿಗೂ ಮೋಕ್ಷ ಇಲ್ಲ. ಹೆಂಗಸರು ಜ್ಞಾನ ಸಂಪಾದನೆ ಮಾಡಲೇಬೇಕು, ಆದ್ದರಿಂದ ಅವರು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಕೂಡ ಜ್ಞಾನ ಸಂಪಾದನೆಗೆ ಪ್ರಯತ್ನ ಪಡಲೇಬೇಕು. ಗಂಡಸರ ಜ್ಞಾನ ಬ್ರಾಹ್ಮಣಾದಿಗಳಿಗೆ ಓದಿಯೇ ಬರಬೇಕು, ಹೆಂಗಸರ ಜ್ಞಾನ ಕೇಳಿಯೇ ಬರಬೇಕು ಅನ್ನೋದು ವಿಶೇಷ. ಓದಿ ಬರೋದು ಕೇಳಿ ಬರೋದು ವ್ಯತ್ಯಾಸ. ಕೇಳೋದರಲ್ಲೂ ಕೂಡ ಸ್ತ್ರೀ ಸೂತ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಭಾರತಾದಿಗಳನ್ನು ಕೇಳಿಯೇ ಬರಬೇಕಾದ್ದರಿಂದ ತಿಳ್ಕೊಳ್ಳೇಬೇಕು. ಪರಮಾತ್ಮ ಹೇಳ್ತಾರೆ ನಮ್ಮ ಜ್ಞಾನ ಬರಬೇಕು, ಜ್ಞಾನ ಸುಮ್ಮನೆ ಬರೋದಿಲ್ಲ, ಗ್ರಂಥಗಳನ್ನು ಅಧ್ಯಯನ ಮಾಡಲೇಬೇಕು ಅಂತ ಹೇಳ್ತಾರೆ. ಗ್ರಂಥಗಳನ್ನು ಯಥೋಚಿತವಾಗಿ ಕೇಳೋದು ಮಾಡೋದನ್ನು ಮಾಡಲೇಬೇಕು. ಶ್ರವಣ ಅಂತೂ ಕಂಪಲ್ಸರಿ ಎಲ್ಲರಿಗೂ ಕೂಡ ಮಾಡಲೇಬೇಕು. ಆ ಶ್ರವಣ ಕೂಡ ತಾವು ಓದೋದಲ್ಲ, ಸೆಲ್ಫ್ ಸ್ಟಡಿ ಮಾಡೋದಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿಲ್ಲ, ಸ್ವತಃ ಅಧ್ಯಯನ ಮಾಡಾಗಿಲ್ಲ. ಶಾಸ್ತ್ರಗಳನ್ನು ಗುರುಗಳ ಮುಖಲೇ ಕೇಳಬೇಕು, ಬೇರೆ ದಾರಿ ಇಲ್ಲ. ಗುರುಗಳ ಹತ್ರ ಕೇಳಬೇಕಾದ್ರೆ ಗುರುಗಳ ಹತ್ರನೇ ಹೋಗಬೇಕು. ವಿಜ್ಞಾನಾರ್ಥಂ ಗುರುಮೇ ವಾದಿ ಗಚ್ಚಿ. ಆ ಹೋಗಬೇಕಾದ್ರೆ ನಾವು ಗುರುಗಳ ಹತ್ರ ಹೋಗಬೇಕಾದ್ರೆ ಮನೆ ಬಿಟ್ಟು ಹೋಗ್ಬೇಕಲ್ಲ, ಮನೆ ಬಿಡಬೇಕಾದ್ರೆ ವೈರಾಗ್ಯನೇ ಇರಬೇಕು, ಬೇರೆ ದಾರಿ ಇಲ್ಲ. ವೈರಾಗ್ಯ ಎಲ್ಲಿಂದ ಬರಬೇಕು ಅಂತ ಮುಂದಿನ ಪ್ರಶ್ನೆ. ಇವತ್ತು ಶಾಸ್ತ್ರಾಧ್ಯಯನ ಮಾಡತಕ್ಕಂಥವರಿಗೆ ಭಗವಂತ ಕೊಟ್ಟ ಪೂರ್ವ ಎಚ್ಚರಿಕೆ ಇರುವುದು, ಬರೀ ಶಾಸ್ತ್ರ ಓದಿದ್ರೆ ಜ್ಞಾನ ಬರಲಿಲ್ಲ ಅಂತ ಹೇಳಿಬಿಡುತ್ತಾರೆ. ಎಷ್ಟು ಬೇಕಾದ್ರೆ ಶಾಸ್ತ್ರ ಓದಿ ಜ್ಞಾನ ಬರೋದಿಲ್ಲ. ಜ್ಞಾನ ಬರಬೇಕಾದ್ರೆ ವೈರಾಗ್ಯ ಇದ್ದು ಜ್ಞಾನ ಓದಬೇಕೇ ಹೊರತು ವೈರಾಗ್ಯ ಇಲ್ಲದ ಹೊರಗೆ ಜ್ಞಾನ ಬರೋದಿಲ್ಲ. ಉಪ ಸಾಧನಾಧ್ಯಾಯದ ಮೊದಲ ಪಾದ ವೈರಾಗ್ಯ ಪಾದ. ವೈರಾಗ್ಯ ಇಲ್ಲದೆ ನೀವು ಸರ್ವಮೂಲಗಳನ್ನಲ್ಲ ಎಷ್ಟು ಶಾಸ್ತ್ರ ಬೇಕಾದ್ರೆ ಓದಿ ಏನೇನು ಜ್ಞಾನ ಬರೋದಿಲ್ಲ. ವೈರಾಗ್ಯ ಇದ್ದು ಒಂದೊಂದು ಗ್ರಂಥ ಓದಿ ಅಷ್ಟು ಜ್ಞಾನ ಬರುತ್ತೆ ಅಂತ ಹೇಳಿದ್ದಾರೆ. ಅದು ದೃಷ್ಟಾಂತ ಕೊಡೋದಾದ್ರೆ ಪಂಚಭಕ್ಷ ಪರಮಾನ್ನ ಬಡಿಸಿರಲಿ, ನೀವು ಹಸಿವೆನೇ ಇಲ್ಲ ಊಟ ಮಾಡೋಕ್ಕಾಗೋದಿಲ್ಲ, ಆದರೆ ಬರೀ ಒಂದು ಅನ್ನ ಚಟ್ನಿ ಹಾಕಿರಲಿ, ಹಸಿವೆ ಇದ್ರೆ ಹಠಾತ ಊಟ ಮಾಡ್ತಾರೆ. ಇವತ್ತು ನಮಗೆ ಹಸಿವು ಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರೆ. ಜ್ಞಾನದ ಹಸಿವು ಯಾರಿಗಿಲ್ಲ, ಭಗವಂತನ ಬಗ್ಗೆ ಎಚ್ಚರ ಯಾರಿಗಿಲ್ಲ, ಅವರೆಂದಿಗೂ ಶಾಸ್ತ್ರ ಓದೋ ಅಧಿಕಾರ ಬರೋದಿಲ್ಲ. ಅದರಿಂದಾಗಿನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಾನೆ ಪ್ರಾರಂಭ. ಅಥ ಶಬ್ದೇನ ಅಧಿಕಾರಂ ಅಥ ಇತ್ಯಮುನಾ ಫಲಂ ಬ್ರಹ್ಮಶಬ್ದೇನ ವಿಷಯಂ ಸೂಚಯಾಮಾಸ ಸೂತ್ರಕೃತ. ತಾತ್ಪರ್ಯ ಚಂದ್ರಿಕಾದ ಚಂದ್ರಿಕಾಚಾರ್ಯರ ಮಾತಾಡುವ. ಅಧಿಕಾರ ಇಲ್ಲದವರಿಗೆ ಯಾವ ಪ್ರಯೋಜನ ಕೂಡ ಆಗೋದಿಲ್ಲ. ಅಧಿಕಾರ ಅಂದ್ರೆ ವೈರಾಗ್ಯ ಸಂಪಾದನೆ. ವೈರಾಗ್ಯ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ. ವೈರಾಗ್ಯ ಮೇಲಿಂದ ಬೀಳುತ್ತಾ ಅಂದ್ರೆ ವೈರಾಗ್ಯ ಎಲ್ಲಿಂದನೂ ಬರೋದಿಲ್ಲ. ನಾವು ಜಗತ್ತನ್ನು ಅರ್ಥ ಮಾಡಿಕೊಂಡ್ರೆ ವೈರಾಗ್ಯ ಬಂದು ಬಿಡುತ್ತೆ ಅಂತ ಹೇಳ್ತಾರೆ. ಜಗತ್ತನ್ನು ಅರ್ಥ ಮಾಡಿಕೊಂಡ್ರೆ ವೈರಾಗ್ಯ ಬಂದೇ ಬರುತ್ತೆ. ಯಾತಕ್ಕೆ? ಜಗತ್ತಲ್ಲಿ ಏನಿದೆ ಯೋಚನೆ ಮಾಡಿ, ಎಷ್ಟು ವಿಚಿತ್ರವಾದದ್ದು ಜಗತ್ತು. ಅದು ಬಿಡಿ, ನಮ್ಮ ದೇಹ ಎಷ್ಟು ವಿಚಿತ್ರ ಅಂತ ಹೇಳ್ತಾರೆ. ನಮ್ಮ ದೇಹ ಎಂಥದ್ದು, ಹುಟ್ಟೋದು ಹೇಗೆ, ಅಲ್ಲ ಸಾಂಖ್ಯಯೋಗ ಅಂತ ಅದಕ್ಕೆ ಹೆಸರು. ಸಾಂಖ್ಯಯೋಗ ಅಂತ ಎರಡು ಕಾರಣಕ್ಕೆ ಹೇಳ್ತಾರೆ. ಸಂಖ್ಯೆ ಅಂದ್ರೆ ಜ್ಞಾನ. ನಮ್ಮ ದೇಹದ ಉತ್ಪತ್ತಿ ಮೊದಲಾದವುಗಳ ಜ್ಞಾನವನ್ನು ಕೊಡ್ತಾರೆ ಸಾಂಖ್ಯಯೋಗ. ಇದು ಚತುರ್ವಿಂಶತಿ ತತ್ವಗಳು ಅಂತ ಕೇಳ್ತೇವಲ್ಲ, ಐದು ಭೂತಗಳು, ಐದು ತನ್ಮಾತ್ರಗಳು, ಐದು ಜ್ಞಾನೇಂದ್ರಿಯಗಳು, ಅವರು ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅನಂತರ ಅಹಂಕಾರ, ಮಹತ್ತತ್ವ, ಅವ್ಯಕ್ತ ತತ್ವ, 24 ತತ್ವಗಳು. ಈ ತತ್ವವನ್ನು ಪರಮಾತ್ಮ ವಿಶೇಷ ರೀತಿ ಉಪದೇಶ ಮಾಡ್ತಾ ಹೋಗ್ತಾನಲ್ಲ, ಅದಕ್ಕೆ ಸಾಂಖ್ಯಶಾಸ್ತ್ರ ಅಂತಾನು ಅದಕ್ಕೆ ಹೆಸರು. ಸಾಂಖ್ಯ ಗೀತಾ ಅಂತಾನು ಹೆಸರು. ಅದರ ಸಾಂಖ್ಯಸ್ಯ ವಕ್ತಾ ಕಪಿಲಹ ಅಂತಾನು ಕರೆದಿದ್ದ. ಅದನ್ನು ಪರಮಾತ್ಮ ಹೇಳ್ತಾ ಇದ್ದ.
ಇನ್ನು ಗರ್ಭದಲ್ಲಿ ಮಗು ಹುಟ್ಟಿದಾಗ ಮೊದಲನೇ ದಿವಸ ಹೇಗಿರುತ್ತೆ ಅಂದ್ರೆ ಕಲಲಂತೂ ಏಕರಾತ್ರೇಣ ಕಲಲ ಅಂತ ಕರೀತಾರೆ. ಪಂಚರಾತ್ರೇಣ ಬುದ್ಭುದಂ, ಐದನೇ ರಾತ್ರಿಗೆ ಒಂದು ನೀರಿನ ಗುಳ್ಳೆ ಇದ್ದಾಗಿರುತ್ತಂತೆ ಗರ್ಭದೊಳಗೆ. ಆಮೇಲೆ ಮುಂದುವರಬೇಕಾದ್ರೆ ದಶರಾತ್ರೇಣ ಕರ್ಕಂದು, ಹತ್ತು ರಾತ್ರಿಗೆ ಕರ್ಕಂದು ಸ್ವಲ್ಪ ದೊಡ್ಡದಾಗ್ತಾ ಬರುತ್ತಂತೆ. ಒಂದನೇ ತಿಂಗಳು ಮುಗಿಯ ಹೊತ್ತಿಗೆ ತಲೆ ಹುಟ್ಟುತ್ತಂತೆ, ಒಂದೇ ತಿಂಗಳು ಮುಗಿಯ ಹೊತ್ತಿಗೆ ಗರ್ಭದೊಳಗೆ ತಲೆ ಬರುತ್ತಂತೆ. ಎರಡನೇ ತಿಂಗಳು ಮುಗಿಯ ಹೊತ್ತಿಗೆ ಅವನಿಗೆ ಆಗಲೇ ಕೈಕಾಲು ಬರಲಿಕ್ಕೆ ಆರಂಭವಾಗುತ್ತೆ. ಮೂರನೇ ತಿಂಗಳೊಳಗೆ ಈ ಉಗುರು ಕೂದಲುಗಳೆಲ್ಲ ಬರುತ್ತಂತೆ ಗರ್ಭದೊಳಗೆ, ಮೂರನೇ ತಿಂಗಳು ಮುಗಿಯೋ ಹೊತ್ತಿಗೆ. ನಾಲ್ಕು ತಿಂಗಳು ಮುಗಿಯೋ ಹೊತ್ತಿಗೆ ಧಾತುಗಳೆಲ್ಲ ಪೂರ್ಣವಾಗುತ್ತೆ. ಐದನೇ ತಿಂಗಳಿಂದ ಹಸಿವು ಬಾಯಾರಿಕೆ ಪ್ರಾರಂಭವಾಗುತ್ತಂತೆ ಗರ್ಭದೊಳಗೆ. ಏಳನೇ ತಿಂಗಳಿಗೆ ಒಂದು ಬೆಳವಣಿಗೆ ಪೂರ್ಣ ಹಂತ. ಅದಕ್ಕಿಂತ ಮುಂಚೆ ಹುಟ್ಟಿದರೆ ಮಗು ಬದುಕ ಸಂಭವ ಇಲ್ಲ, ಆಗ ಹುಟ್ಟಿದ್ರೆ ಬದುಕ ಸಂಭವ ಇದೆ ಆದರೆ ಚಾನ್ಸಸ್ ಕಡಿಮೆ. ಇನ್ನು ಹತ್ತನೇ ತಿಂಗಳು ಹುಟ್ಟಿದ್ರೆ ಆಗ ಮಗು ಬದುಕುತ್ತೆ ಅಂತ ಹೇಳುತ್ತಾರೆ. ಇದು ಬೇರೆ ಹೊಂದ್ಕೊಳ್ಳುತ್ತಂತೆ. ಇವತ್ತಿಗೂ ಕೂಡ ಎಷ್ಟು ವರ್ಷಗಳ ಹಿಂದಿದ್ದು ಭಾಗವತ ಯೋಚನೆ ಮಾಡಿ. ಇವತ್ತು ವಿಜ್ಞಾನ ಸಾವಿರ ಸಾವಿರ ಪ್ರಯೋಗ ಮಾಡಿ ಏನು ಕಂಡುಹಿಡಿದಿದ್ದಾರೋ ಅದನ್ನು ಅವತ್ತು ವೇದವ್ಯಾಸರು ಬರೆದಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಭಾಗವತ ಪುರಾಣದ ಒಂದು ಕಾಣಿಕೆ ಸರ್ವಶಾಸ್ತ್ರಕ್ಕೂ ಕೂಡ ಭಾಗವತವನ್ನು ನಾವು ಕಾಣಬೇಕು. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಮನದ ಸಾಕ್ಷಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಹುಟ್ಟು ಹೇಗಿದೆ, ನಮ್ಮ ದೇಹ ನಮಗೆ ಹೇಗೆ ಬರುತ್ತೆ, ಗರ್ಭದಲ್ಲಿದ್ದ ಜೀವ ದೇಹ್ಯನ್ಯ ದೇಹ ವಿವರೇ ಜಠರಾಗ್ನಿ ನಾಸೃಗ್ ಬಿಣ್ಮೂತ್ರ ಕೂಪ ಪತಿತ ಭೃಷತಪ್ತ ದೇಹ ಇಚ್ಛನ್ವಿತೋ ವ್ಯವಸಿತಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣ ಬೀಹಿ ಭಗವನ್ ಕದಾನು. ಸ್ತೋತ್ರ ಮಾಡ್ತಾ ಇರ್ತಾನೆ ಸ್ವಾಮಿ, ನಾನಿಲ್ಲದೆ ಯಾವಾಗ ಹೊರಗೆ ಹೋಗ್ತೇನೆ ಯಾವಾಗ ಹೊರಗೆ ಹೋಗ್ತೇನೆ ಅಂತ ಸಾತ್ವಿ ಎಲ್ಲ ಜೀವರಲ್ಲ ಸಾತ್ವಿಕ ಜೀವ ಚಿಂತನೆ ಮಾಡ್ತಾನೆ. ಎಷ್ಟು ನಾನು ಮತ್ತೆ ಬರೋದಂತೆ ಹುಟ್ಟೋದ್ರ ಬದಲು ಸಾಯೋದ್ರ ಬದಲು ಮತ್ತೆ ಬಂದಿದ್ದೇನೆ ಪರಮಾತ್ಮ, ಎಷ್ಟು ಕಷ್ಟ ಇಲ್ಲಿ ಅನುಭವಿಸ್ತಾ ಇದ್ದೇನೆ, ನಾನು ಯಾವಾಗ ಹೊರಗೆ ಹೋಗ್ತೇನೆ ಅಂತ ಕಾಯ್ತಾ ಇರ್ತಾನೆ. ಮನೆಗೆ ಹುಟ್ಟೋ ಕಾಲ ಬರುತ್ತಂತೆ, ಸೂತಿಕ ಮರುತ್ ಅಂತ ಕರೆದಿದ್ದ, ಅದಕ್ಕೆ ಬೇನೆ ಬರೋದು ಅಂತ ಕರೀತ. ಬೇನೆ ಹುಟ್ಟಿ ಮಗು ಹುಟ್ಟುತ್ತಂತೆ. ಹುಟ್ಟಿರ್ಬೇಕಾದ ಅಯ್ಯೋ ಮತ್ತೆ ಹುಟ್ಟಬಾರ್ದು ಅನ್ಕೋತಾನಂತೆ ಪಾಪ. ಯಾಕೆ ಈ ಜ್ಞಾನ ಎಲ್ಲ ಹೋಗ್ಬಿಡುತ್ತೆ, ಹುಟ್ಟತಿರ್ಲಿಕ್ಕೆ ಜ್ಞಾನ ಹೋಗ್ಬಿಡು, ಭೂಮಿ ಸ್ಪರ್ಶ ಆಯ್ತು ಅಂದ್ರೆ ಜ್ಞಾನ ಹೋಯ್ತು ಅಂತ ಅರ್ಥ. ಅದನ್ನು ತೋರಿಸ್ಲಿಕ್ಕೇನೆ ವಾಜರಾಜರು ವ್ಯಾಸರಾಜರು ಮೊದಲಾದ ಮಹಾನುಭಾವರು ಭೂಸ್ಪರ್ಶವಿಲ್ಲದೆ ಹುಟ್ಟಿದ್ರು ಅಂತ ಕಥೆ ಹೇಳುತ್ತೆ. ಅವ್ರು ದೊಡ್ಡ ಭಸ್ವಿಯಾಗಿದ್ರೆ ಅವ್ರಿಗೇನಾಗ್ತಿದ್ದಿಲ್ಲ, ನಮಗೆ ತೋರಿಸ್ಲಿಕ್ಕೆ ಆ ಕೆಲಸ ಮಾಡುತ್ತಾರೆ. ಭೂಸ್ಪರ್ಶವಾಗದಂತೆ ಹುಟ್ಟಿದ ಹಿರಿದು ಮಾನುಷಾನ್ನವನುಂಡು ಜ್ಞಾನ ಶೂನ್ಯನೂ ಆದೆ ಅಂತ ಹೇಳ್ತಾರಲ್ಲ, ಭೂಮಿಗೆ ಮುಟ್ಟೋದು ಅಲ್ಲಿ ತಿನ್ನೋದೆಲ್ಲ ಹಾಗೆ ಮಾಡಿಬಿಡುತ್ತೆ. ಅಳತಾ ಹುಡ್ತಾರೆ, ಹುಡುತಿರ್ಬೇಕಾದ್ರೆ ಮಗು ಯಾತಕ್ಕೆ ಅಳುತ್ತೆ ಇದ್ರೆ ಗರ್ಭವಾಸ ದುಃಖ ನೆನೆಸ್ಕೊಂಡು ನೆನೆಸ್ಕೊಂಡು ಅಳತಾ ಇರುತ್ತದು. ಮಗು ಇದ್ದಕ್ಕಿಂತ ಜೋರ ಮಕ್ಕಳು ಅಳತಾ ಇರ್ತಾರೆ, ಅದಕ್ಕೆ ಹಸಿವಾಗಿ ಅಳೋದು ಅವೆಲ್ಲ ಬೇರೆ ಕಾರಣ, ಆ ದುಃಖ ನೆನೆಸ್ಕೊಂಡು ಅಳತಾ ಇರ್ತಾರೆ ಮತ್ತೆ ಮತ್ತೆ. ನಿಮಗೆ ಅರ್ಥ ಆಗೋದಿಲ್ಲ ಪಾಪ, ಏನೇನೋ ಮಾಡ್ತಿರ್ತಾರೆ. ಮಗು ಹುಟ್ಟುತ್ತೆ, ಆ ಮಗುವಿಗೆ ತಾಯಿ ಜ್ಞಾನ ಇಲ್ಲ, ತಾಯಿಗೆ ಮಗುವಿನ ಜ್ಞಾನ ಇಲ್ಲ. ಮಗು ಯಾತಕ್ಕ ಅಳುತ್ತಂತೆ ಅವಳು ಯಾತಕ್ಕ ಸಮಾಧಾನ ಮಾಡ್ತಾಳಂತೆ. ಹಸಿವಾಗಿ ಅಳತಾ ಇದ್ರೆ ಪಾಪ ಇರುವೆ ಕಚ್ಚಿದೆ ಅಂತ ಹುಡುಕ್ತಾ ಇರ್ತಾಳಂತೆ, ಇರುವೆ ಕಚ್ಚಿದ್ರೆ ಹಸಿವಾಗಿದ್ದ ಆಹಾರ ಕೊಡ್ತಾಳಂತೆ ಪಾಪ. ಈ ರೀತಿ ಮಾಡ್ತಾ ಮಾಡ್ತಾ ಅಂತೂ ಮಗಿ ಬೆಳೆಯುತ್ತೆ, ತೆವಳುತ್ತೆ, ಕೂಡುತ್ತೆ, ನಿಲ್ಲುತ್ತೆ, ಏಳುತ್ತೆ, ಓಡಾಡುತ್ತೆ, ಓಡುತ್ತೆ, ಓಡಾಡುತ್ತೆ, ಕೊನೆಗೆ ಹಾರಾಡುತ್ತೆ, ನಾನು ಸಮಾನ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಡ್ತಾನೆ. ಹದಿನಾರನೇ ವರ್ಷಕ್ಕೆ ಏನು ಅವನು ತಂದೆ ತಾಯಿ ಯಾರಿಲ್ಲ, ನಾಲಿನ ನಾಲು ಎಷ್ಟ ಬಂದ ಮಾಡ್ತೇನೆ ಯಾವ ನಮ್ಮನ್ನು ಕೇಳ್ತಾನೆ, ಹೆಸರು ಮಾಡಿಬಿಡ್ತಾನೆ. ಎಂಥ ಮೂರ್ಖ ಇದ್ದಾನೆ ಮನುಷ್ಯ, ಹೇಗೆ ಹುಟ್ಟಿ ಬಂದ ಅಂತ ಜ್ಞಾನ ಇಲ್ಲ, ಹೇಗೆ ಬೆಳೆದ ಅಂತ ಜ್ಞಾನ ಇಲ್ಲ. ತಂದೆ ತಾಯಿ ಕಾಪಾಡದೆ ಹೋಗಿದ್ರೆ ಅವರ ಮಲಮೂತ್ರಗಳ ವಾಸನೆಗೆ ಸತ್ತೋಗ್ತಿದ್ದವು, ದಿವಸ ಮಲಮೂತ್ರಗಳ ಮಧ್ಯೆ ಸ್ವಚ್ಛ ಮಾಡಿದ್ರೆ ಏನ್ ಬದುಕ್ತಿತ್ತು ಮಗು ಯೋಚನೆ ಮಾಡಿ. ಅಷ್ಟೆಲ್ಲ ಮಾಡಿದ ತಂದೆ ತಾಯಿಗಳ ಪೂರ್ತಿ ಮರೆತು ಬಿಡ್ತಾನೆ. ಆಹಾರ ಬಾಯಲ್ಲಿ ಹಾಕ್ತಾರೆ ತಂದೆ ತಾಯಿಗಳು, ಪಾಪ ಬಾಯಲ್ಲಿ ಹಾಕ್ತಾ ಇಲ್ಲ, ತಿನ್ನಕ್ಕೂ ಬರೋದಿಲ್ಲ ಅದಕ್ಕೆ. ಅಷ್ಟು ಬೆಳೆಸಿದ ತಂದೆ ತಾಯಿಗಳನ್ನ ಪಿತೃದೇವೋಭವ ಮಾತೃದೇವೋಭವ ಅಂತ ಕರೆದ್ರೆ ಅದೇನು ಆಶ್ಚರ್ಯ ಅಲ್ಲ, ಆದ್ರೆ ಅರ್ಥ ಮಾಡಿಕೊಳ್ಳೋದ್ರೆ ಭಾರಿ ಆಶ್ಚರ್ಯ. ಪರಮಾತ್ಮ ಹಾರಾಡಕ್ಕೆ ಬಿಟ್ಬಿಡ್ತಾನಂತೆ, ಏನು ಹಾರಿದ್ದು ಹಾರಿದ್ದೇನೆ, ಇವತ್ತಂತೂ ಹಾರೇ ಬಿಡ್ತಾರೆ. ಈ ಲೋಕದ ದೇಶದಲ್ಲೇ ಇರೋದಿಲ್ಲ, ಆ ರೀತಿ ಹಾರಿ ಹೋಗಿಬಿಡ್ತಾರೆ ಪಾಪ. ಹಕ್ಕಿಗಳಿಂದ ಜ್ವರ ಹಾರಿ ಹೋಗಿಬಿಡ್ತಾರೆ, ಪರಮಾತ್ಮ ಹಾರಲಿಂದ ಬಿಟ್ಟುಬಿಡ್ತಾರಂತೆ. 40 ವರ್ಷದವರೆಗೆ ಹಾರಾಡ್ತಾರಂತೆ ಪಾಪ. 40 ಬರ್ತಿರ್ಲಿಕ್ಕೇನೆ ಪರಮಾತ್ಮ 2 ಹಾಕ್ತಾನಂತೆ, ಒಂದು ಮೊಳಕಾಲಿಗೆ ಒಂದು ಕಣ್ಣಿಗೆ. ಮೊಳಕಾಲಿ ಮೊಳಕಾಲು ನೋವು ಶುರುವಾಗಲೇನೆ, ಕಣ್ಣಿಗೆ ಇದು ಶುರುವಾಗುತ್ತೆ, ಆಗಲೇ 40 ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. 40 for 2 ಒಂದು ಜ್ಞಾನೇಂದ್ರಿಯ ಒಂದು ಕರ್ಮೇಂದ್ರಿಯ. ನಮ್ಮ ಇಂಡಿಯನ್ ಕ್ರಿಕೆಟ್ ಆಡಬೇಕಾದ್ರೆ ಆಗುತ್ತಲ್ಲ ಹಾಗೆ, ಒಬ್ಬ ಜ್ಞಾನೇಂದ್ರಿಯ ಹೋಯ್ತು, ಒಂದು ಕರ್ಮೇಂದ್ರಿಯ ಹೋಯ್ತು, ಆದರೆ ಒಂದೊಂದಿಂದ ಔಟ್ ಆಗ್ತಾ ಹೋಗುತ್ತಂತೆ. ಒಂದೊಂದೇ ಹೋಗ್ತಾ ಹೋಗ್ತಾ ಒಂದು 60 ಆಲ್ ಔಟ್ ತನೇನೆ ಹೋಗ್ಬಿಡುತ್ತದೆ 60 ಆಗ್ಲೇ. ಇವತ್ತು ವಿಚಿತ್ರವಾದ ಸ್ಥಿತಿ ಇದು. ಇದು ಅರ್ಥ ಮಾಡಿಕೊಂಡಾಗ ಇಂಡಿಯನ್ ಬ್ಯಾಟಿಂಗ್ ಹೇಗೋ ನಮ್ಮ ದೇಹನೂ ಹಾಗೆ ಅಂತ ಹೇಳಿಬಿಡುತ್ತೆ. ಬೇಗ ಬೇಗ ಪಟಪಟಪಟ ಹೋಗ್ತಾರೆ ಇರ್ತಾರಂತ ಪಾಪ. 60 ಏನೂ ಇರೋದಿಲ್ಲ, ಅರಳು ಮರಳು, ಅದಕ್ಕೆ ರಿಟೈರ್ಮೆಂಟ್ ಏಜ್. ಅದಕ್ಕೆ ಮನೆ ಕಳಿಸಿಬಿಡ್ತಾರಂತ, ಅಷ್ಟೊತ್ತಿಗೆ ಆಫೀಸಿಂದ ಮನೆ ಕಳಿಸ್ತಾರೆ, ಮನೆಯಿಂದ ಕೋಣೆ ಕಳಿಸ್ತಾರೆ, ಇವ್ರ ಮನೆಯಿಂದ ಒಂದು ಕೋಣೆಯಲ್ಲಿ ಹಾಕಿಬಿಡ್ತಾರೆ. ಅದು ಯಾವುದು, ಕತ್ಲ ಕೋಣೆ ಮತ್ತೆ
ಒಳ್ಳೆ ಕೋಣೆಯಲ್ಲಿ ಗೆಸ್ಟ್ಗಳಿಗೆ ಅದು ಇವನಿಗೆಲ್ಲ ಅಪ್ಪ ಅಮ್ಮಗಲ್ಲ ಅದಲ್ಲ, ಒಳ್ಳೆ ಕೋಣೆಯಲ್ಲಿ ಗೆಸ್ಟ್ಗಳಿಗೆ ನಾಯಿಗಳಿಗೆ, ಪಾಪ ಇದ್ರೆ ನಾಯಿಗಳಿಗೆ ಅವೆಲ್ಲ. ಅಪ್ಪ ಅಮ್ಮಗೆ ಒಂದು ಮೂಲೆ, ಯಾವುದೋ ಒಂದು ಕತ್ತಲು ಕೋಣೆ, ಅದರಲ್ಲೂ ಒಂದು ಮೂಲೆ, ಅದರಲ್ಲೂ ಏನು, ಅವನು ಕೆಮ್ತಾ ಇರಬೇಕು, ಕೂಗ್ತಾ ಇರಬೇಕು, ಗಿರಿಸ್ತಾ ಇರಬೇಕು, ಅವ್ರು ಯಾರ ಹತ್ರ ಬರೋದೇ ಇಲ್ಲ. ನೋಡೋ ಮೊದಲು ಬಂದು ಉಪಚಾರ ಮಾಡ್ತಾರೆ, ಅವನು ನಿಧಾನವಾಗಿ ಕೈ ಬಿಟ್ಟು ಬಿಡ್ತಾರಂತೆ. ನಿಧಾನವಾಗಿ ಕೈ ಬಿಟ್ಟು ಕೊನೆಯ ಹಂತ ಅಂತ ಕೇಳಿದ್ರೆ ಅವನು ರೋಗ ಪ್ರಾರಂಭವಾಗುತ್ತೆ, ಕಫ ಶುರುವಾಗುತ್ತಂತೆ. ಅಂತೆ ಕಾಲದೊಳಗೆ ಚಿತ್ರ ಹಿಂಸೆ ಪಡ್ತಿರ್ತಾನೆ, ಅವನಿಗೆ ಔಷಧಿ ಅಂತೂ ಇಲ್ಲ, ಆಹಾರಲ್ಲ ಔಷಧಿಯನ್ನು ಕೊಡ್ತಾರೆ. ಈ ಮತ್ತೇನೆ ಇವತ್ತು ಯಾರೋ ಕೊಡೋರಿದ್ರೆ ಭಾರಿ ಪುಣ್ಯವಂತರು ಅಂತ ಅರ್ಥ. ನೂರಕ್ಕೆಲ್ಲ ಒಬ್ಬಿಬ್ಬರು ಮಕ್ಕಳು ತಂದೆ ತಾಯಿ ಸರಿಯಾಗಿ ನೋಡ್ಕೊಂಡು ಸಿಗಬಹುದೇ ಹೊರತು ತುಂಬಾ ಜನ ಭಾರಿ ಕಷ್ಟವ ಅಸಹಾಯ ಪಡ್ತಾರೆ, ಅವರನ್ನೇ ದೂರ ಮಾಡಿಬಿಡ್ತಾರೆ. ಅಂತ ಹಿಂಸೆಯ ಕಾಲಕ್ಕೆ ಅವನು ಕರ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವನಿಗೆ. ಅನಂತರ ಮಕ್ಕಳ ಮಾತು ಕೇಳೋದಿಲ್ಲ, ಹೆಂಡತಿ ಮಾತು ಕೇಳೋದಿಲ್ಲ ಅಲ್ಲ, ಅವನ ಕೈಕಾಲುಗಳೇ ಮಾತು ಕೇಳೋದಿಲ್ಲ, ಕಾಲು ಮುಡಿಕೊಳ್ಳೋಕೆ ಬರೋದಿಲ್ಲ, ಕೈ ಚಾಚಲಕ್ಕೆ ಬರೋದಿಲ್ಲ, ಬಾಯಿ ತೆಗಿಲಕ್ಕೆ ಬರೋದಿಲ್ಲ, ಸ್ಥಿತಿಗೆ ಬರ್ತಾನೆ ಕೊನೆಗೆ. ಇಷ್ಟಾದ್ರೂ ವೈರಾಗ್ಯ ಬರೋದಿಲ್ಲ, ಏನು ಆಶ್ಚರ್ಯ ಅಂತ ಹೇಳಿದ್ದಾರೆ. ಇನ್ನೂ ಆಸೆ ಪಡ್ತಾನೆ ಇರ್ತಾರೆ, ಆಸೆ ಪಡ್ತಾನೆ ಇರ್ತಾನೆ, ಕೊನೆಗೆ ಹೊರಗಾಕ್ಬಿಡ್ತಾರಂತೆ. ಸಾವು ಬಂದ ಕಾಲಕ್ಕೆ ಹೊರಗಾಕ್ತಾರಂತೆ. ಹೊರಗಾಕಿದ ಕಾಲಕ್ಕೂ ಕೂಡ ಎಷ್ಟು ಅಪಾಯ ಅಂದ್ರೆ ಹೇಳ್ತೇನೆ. ಮುದುಕರ ಕಥೆ ಹೇಳಬೇಕಾದ್ರೆ ತಮಾಷೆ ಹೇಳ್ತಿರ್ತಾರೆ, ಎಷ್ಟು ಭಯಂಕರ ಅಂದ್ರೆ ಅವನಿಗೆ ತಮ್ಮ ಪಾತ್ರೆ ಕುಡಿಯಲಕ್ಕೂ ಕೊಡೋದಿಲ್ಲ. ಇಲ್ಲಿ ರೋಗ ಬಂದ್ಬಿಡುತ್ತೋ ಮಕ್ಕಳಿಗೆ ಅಂತ ಭಯ. ಪಾತ್ರೆ ಕೊಡೋ ಎಲ್ಲ ಸಪರೇಟ್ ಸಪರೇಟ್ ಎಲ್ಲ ಕೊಡ, ಅವ್ರ ದೇಹದಿಂದ ಹುಟ್ಟು ಬಂದಿದ್ದ ಜ್ಞಾನ ಇವರಿಗಿಲ್ಲ, ಅಷ್ಟು ದೂರ ಮಾಡಿಬಿಡ್ತಾರಂತೆ. ಕೊನೆಗೆ ಕಟಿಗೆ ಪಾತ್ರೆ ಮಾಡ್ತಾರಂತೆ, ಕಟಿಗೆ ಪಾತ್ರೆ ಸುಟ್ಬಿಟ್ಟು ಅವ್ರ ಜನಿಗೆ ಸುಟ್ಬಿಡ್ಬೋದು ಕೊನೆಗೆ ಅಂತ ಹೇಳಿಬಿಟ್ಟು ಕಟಿಗೆ ಪಾತ್ರೆ ಮಾಡಿ ಹಾಕ್ತಾರಂತೆ. ನಿರ್ವಾಯ ಇಲ್ಲ ಬೇಡ ಅಂದ್ರೆ ಅದೂ ಇಲ್ಲ ಅವನಿಗೆ, ಆಮೇಲೆ ಅದು ಇಲ್ದಾಗುತ್ತೆ. ತಪ್ಪು ತಿನ್ನಲೇಬೇಕು ಅವನ ಸ್ಥಿತಿಯೊಳಗೆ. ಎಷ್ಟೋ ಜನ ಹಾಗಿದ್ದಾರೆ, 8-10 ಮಕ್ಕಳು ಇರೋರು ಜನ ಇದ್ದಾರೆ, ಒಬ್ಬ ಮಗ ಹತ್ರ ಇಟ್ಕೊಂಡಿಲ್ಲ, ಆ ರೀತಿ ಬದುಕ್ತಾರಿದ್ದಾರೆ. ಭಾರಿ ಶ್ರೀಮಂತನ ಮತ್ತೆ ಶ್ರೀಮಂತಿಕೆ ಕಾಪಾಡುತ್ತ ಅಡಿಗೆ ಮಾಡುತ್ತ ಶ್ರೀಮಂತಿಕೆ ಮಾಡೋದಿಲ್ಲ, ಶ್ರೀಮಂತಿಕೆ ಬಡಿಸುತ್ತಾ ಏನು ಮಾಡೋದಿಲ್ಲ. ಅದಕ್ಕೆ ದೇವರಿಗೆ, ಜ್ಞಾನಿಗಳಿಗೆ, ಸದ್ಭಕ್ತರಿಗೆ ಸೇವೆ ಸಲ್ಲಿಸಿದ್ರೆ ವಾಪಸ್ ಬರುತ್ತೆ, ಬರೀ ದುಡ್ಡು ಕಾಪಾಡೋದಿಲ್ಲ ಅಂತ ಎಷ್ಟೋ ಜನ ಇದ್ದಾರೆ. ಬೆಂಗಳೂರಿನಂತ ಊರಿನೊಳಗೆ ರಿಟೈರ್ಡ್ ಪರ್ಸನ್ ಕಂಡುಬಿಟ್ರೆ ಅವರ ಜೀವನ ತರಕ ಇದ್ದಾಗಿರುತ್ತೆ, ಎಲ್ಲೋ ಕೆಲವರು ಎಕ್ಸೆಪ್ಷನ್ ಸಿಗುತ್ತಾರೆ. ಮತ್ತು ತುಂಬಾ ಜನಗಳ ಸ್ಥಿತಿ ಅತ್ಯಂತ ಶೋಚನೀಯ. ಆ ಸ್ಥಿತಿಯಲ್ಲಿದ್ದಾಗ ಮಕ್ಕಳು ಮೊಮ್ಮಕ್ಕಳೆಲ್ಲ ಒದ್ದಾಡ್ತಾ ಇರ್ತಾರೆ, ಈ ಕಡೆ ಮಕ್ಕಳು ಆ ಕಡೆ ಮೊಮ್ಮ ತಾತ ತಂದೆ